ಹರಿಹ ಓಂ ಶ್ರೀ ಗುರುಭ್ಯೋ ನಮಃ. ನಾವು ನಾರಾಯಣ ಪಂಡಿತಾಚಾರ್ಯರು ಮಾಡಿದಂತಹ ಮಧ್ವವಿಜಯ ಅದನ್ನು ನೋಡ್ತಾ ಬಂದಿದ್ವಿ. ಆ ಮಧ್ವವಿಜಯದಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ 12ನೇ ಪದ್ಯವರೆಗೂ ನೋಡಿದ್ವಿ. ಅದು ಮೊದಲನೇ ಸರ್ಗ, ಫಸ್ಟ್ ಸರ್ಗದಲ್ಲಿ 12ನೇ ಪದ್ಯವನ್ನು ನಾವು ನೋಡಿದ್ದೀವಿ. ಸೊ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅಲ್ಲಿ 12ನೇ ಪದ್ಯ ಹೀಗಿದೆ: ಪದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಹರಾಭಿನುನ್ನ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ಸೋಭ್ಯಾಂ ಪುರಾಣೀನ ಸಪೂರುಷೇಣ ಅಂತ ಇರುವಂತಹದ್ದು. ಇದು ವಾಯುದೇವರ ಸ್ತೋತ್ರವನ್ನು ಮಾಡ್ತಾ, ಪದಾರವಿಂದ ಪ್ರಣತ ಹರೀಂದ್ರ ತದಾ ಮಹಾಭಕ್ತಿ ಭರಾಭಿನುನ್ನ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಪುರಾಣೇನ ಸಪೂರುಷೇಣ ಅನ್ನೋದನ್ನು ನೋಡಿದ್ದೀವಿ. ಅಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ವಾಯುದೇವರು ಹನುಮಂತ ದೇವರನ್ನು ಸ್ತೋತ್ರ ಮಾಡ್ತಾ, ಹನುಮಂತ ದೇವರು ರಾಮದೇವರಿಗೆ ಶರಣಾಗುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪದ ಅರವಿಂದ ಪ್ರಣತ ಹರಿ ಇಂದ್ರ ಅಂತ ಹೇಳಿದಾಗ, ಅಲ್ಲಿ ಹರಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಹರಿ ಅಂದ್ರೆ ನಾರಾಯಣ ಅಂತ ಅರ್ಥ ಇಲ್ಲ. ಹರಿ ಇಂದ್ರ ಅಂದ್ರೆ ಹರಿಗಳಂದ್ರೆ ಕಪಿಗಳು, ಕಪಿಗಳಿಗೆ ಒಡೆಯನ ಅಂದ್ರೆ ಕಪಿಪತಿಯಾದಂತ, ಅಂದ್ರೆ ಹನುಮಂತ ದೇವರಿಗೆ ಹರಿ ಇಂದ್ರ. ಸೊ ಹರಿ ಅನ್ನುವ ಶಬ್ದಕ್ಕೆ ಸಿಂಹಗಳು ಅಂತ ಇದೆ, ಆನೆ ಅಂತಲೂ ಅರ್ಥ ಇದೆ, ವಾಯುದೇವರಂತಲೂ ಅರ್ಥ ಇದೆ. ಹರಿ ಅಂತಲೇ ಹೇಳಿದ್ರೆ ವಾಯುದೇವರಂತ, ಹರಿ ಇಂದ್ರ ಅಂತ ಹೇಳಿದರೆ ವಾನರರಿಗೆ ಒಡೆಯನಾದವನು ಅಂತೇಳಿ ಹನುಮಂತ ದೇವರು. ಹರಿ ಇಂದ್ರ ಪದಾರವಿಂದ ಪ್ರಣತಃ ಅಂತೇಳಿ, ಅಂದ್ರೆ ಶ್ರೀರಾಮಚಂದ್ರ ದೇವರ ಪಾದ ಕಮಲಗಳಿಗೆ ಪ್ರಣತರಾಗಿದ್ದಾರೆ ಅಂತಹ ವಾಯುದೇವರು ಅವತಾರವಾದಂತಹ ಹನುಮಂತ ದೇವರು ಹರೀಂದ್ರ. ತದಾ ಮಹಾಭಕ್ತಿ ಭರ ಅಭಿನುನ್ನ ಅಂತೇಳಿ. ಸೊ ಮಹಾಭಕ್ತಿ ಭರಾಭಿನುನ್ನ, ನಾವು ಹೇಳಿದಂತೆ ತಾರತಮ್ಯ, ತಾರತಮ್ಯವನ್ನು ನೋಡುವುದಕ್ಕೆ ಇವರು ಜಾಸ್ತಿ ಇವರು ಕಡಿಮೆ ಅಂತ ಹೇಳ್ತೀರಿ, ಹಾಗೆ ಹೇಳ್ತೀರಾ ಅಂತ ಎಲ್ಲರೂ ಬೇರೆ ಸಿದ್ಧಾಂತವರು ಪ್ರಶ್ನೆ ಮಾಡ್ತಾರೆ. ನೀವು ಹೇಗೆ ತಾರತಮ್ಯವನ್ನು, ಇದು ಮೂರನೇ ಕಕ್ಷೆ, ನಾಲ್ಕನೇ ಕಕ್ಷೆ, ಐದನೇ ಕಕ್ಷೆ, ಆರನೇ ಕಕ್ಷೆ ಅಂತ ಹೀಗೆಲ್ಲ ಎಲ್ಲರನ್ನು ತಾರತಮ್ಯದಲ್ಲಿ ಹಾಕ್ತೀರಲ್ವ, ಹೇಗೆ ಹಾಕ್ತೀರಾ? ಸದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತೇಳಿ. ಭಕ್ತಿಯ ತಾರತಮ್ಯವೇ ತಾರತಮ್ಯ. ತಾರತಮ್ಯ ಅಂದ್ರೆ ಏನು? ಯಾರಿಗೆ ಹೆಚ್ಚು ಭಕ್ತಿ ಇದೋ ಅವರು ದೊಡ್ಡವರು. ಸೊ ಪರಮಾತ್ಮ ಸರ್ವೋತ್ತಮ, ಅವನು ಸ್ವತಂತ್ರನಾದವನು, ಅವನು ಯಾರಿಗೂ ಸಿಗದೇ ಇರುವಂತಹವನು, ಎಲ್ಲರಿಗೂ ಮೀರಿ ನಿಂತವನು, ಪರಮಾತ್ಮ ಸರ್ವೋತ್ತಮನ ಅವನು ಇದ್ದಾನೆ. ಅದಾದ ಮೇಲೆ ಇರುವಂತಹವರು, ಭಗವಂತನ ಮೇಲೆ ಮ್ಯಾಕ್ಸಿಮಮ್ ಭಕ್ತಿ ಇರುವವರು ಯಾರು ಅಂದ್ರೆ ಲಕ್ಷ್ಮೀದೇವಿ. ಅದನ್ನು ಲಕ್ಷ್ಮೀದೇವಿ ಎರಡನೇ ಕಕ್ಷೆ. ಲಕ್ಷ್ಮೀದೇವಿಕ್ಕಿಂತ ಬಹಳ ಕಡಿಮೆ ಇರುವಂತಹವರು ಬ್ರಹ್ಮವಾಯುಗಳು, ಅವರಿಗಿಂತ ಬಹಳ ಕಡಿಮೆ ಬಾಯುಗಳು. ಹೀಗೆ ತಾರತಮ್ಯಾನುಸಾರವಾಗಿ ಬರುವಂತಹದ್ದು. ಸೊ ಲಕ್ಷ್ಮೀದೇವಿಯ ಕರುಣಾಕಟಾಕ್ಷಕ್ಕೆ ಒಳಗಾಗಿರುವಂತಹ ಅವರು ಮುಖ್ಯ ಪ್ರಾಣದೇವರು ವಾಯುದೇವರು. ಸೊ ಆದ್ದರಿಂದ ಆ ವಾಯುದೇವರು ಅವರು ಜೀವೋತ್ತಮರು, ಅಂದ್ರೆ ನಾರಾಯಣ ಲಕ್ಷ್ಮಿಯನ್ನು ಬಿಟ್ಟರೆ ಮಿಕ್ಕವರೆಲ್ಲರಿಗಿಂತಲೂ ದೊಡ್ಡವರು. ಯಾಕೆ ಅಂದ್ರೆ ಅವರಿಗೆ ಎಲ್ಲರಿಗಿಂತಲೂ ಜಾಸ್ತಿ ಭಕ್ತಿ ಇದೆ, ಏಕಾಂತ ಭಕ್ತರು. ಪರಮಾತ್ಮನ ಭಕ್ತಿ, ಪರಮಾತ್ಮ ಒಬ್ಬನೇ ಬೇಕು, ಪರಮಾತ್ಮ ಇದ್ರೆ ಸಾಕು, ನೇನು ಬೇಡ, ಮೋಕ್ಷವೂ ಬೇಡ ಅಂತ ಹೇಳುವಂತವರು. ಅಷ್ಟು ಮಹಾಭಕ್ತಿ ತುಂಬಿದವರು. ಆದ್ದರಿಂದ ಅದೇ ಬಳಿತ ತದ್ವಭೂಷೆ ಅಂತ ಹೇಳಿ ಹಾಗೆ ಶಕ್ತಿಯನ್ನು ಪಡೆದು ಬಂದಿರುವಂತಹ ಅವರು ಹನುಮಂತ ದೇವರು. ಅವರು ಕೂಡ ಮಹಾಭಕ್ತಿಯಿಂದ ತುಂಬಿದವರಾಗಿದ್ದಾರೆ. ಸೊ ಆದ್ದರಿಂದ ಹನುಮಂತ ದೇವರು ಆ ರಾಮಚಂದ್ರ ದೇವರ ಪಾದ ಕಮಲಗಳಿಗೆ ಕಪಿಗಳ ಒಡೆಯನಾದಂತಹ ಹನುಮಂತ ದೇವರು ತುಂಬಿ ತುಳುಕುವಂತಹ ಭಕ್ತಿಯ ಭರವನ್ನು ತುಂಬಿದವರಾಗಿ ಆ ರಾಮಚಂದ್ರರಿಗೆ ನಮಸ್ಕಾರ ಮಾಡಿದ್ದಾರೆ. ಆವಾಗ ಆ ರಾಮಚಂದ್ರ ದೇವರು ತಮ್ಮ ಕೈಗಳಿಂದ ಆ ಹನುಮಂತ ದೇವರನ್ನು ಮೇಲಕ್ಕೆ ಎತ್ತಿದ್ದಾರೆ, ಹಿಡಿದು ಹನುಮಂತ ದೇವರನ್ನು ಹಿಡಿದು ಮೇಲಕ್ಕೆ ಎತ್ತಿದ್ದಾರೆ. ತನಗೆ ನಮಸ್ಕಾರ ಮಾಡಿದ ಹನುಮಂತ ದೇವರನ್ನು ಮೇಲಕ್ಕೆ ಎತ್ತಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಪದಾರವಿಂದ ಪ್ರಣತಃ, ತನ್ನ ಪದಾರವಿಂದಗಳಿಗೆ ನಮಸ್ಕಾರ ಮಾಡಿದಂತಹ ವಾಯುದೇವರು ಸದಾ ಯಾವಾಗ ಮಹಾಭಕ್ತಿ ಪರ ಅಭಿನುನ್ನ ಅಭಿತಃ ನುನ್ನ ಮಹಾಭಕ್ತಿಯಿಂದ ತುಂಬಿದವರಾಗಿ ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡಿದಾಗ ಆವಾಗ ಏನು ಮಾಡಿದ್ದಾರೆ? ಆ ರಾಮಚಂದ್ರ ದೇವರಿಂದ ಹಿಡಿದು ಎತ್ತಲ್ಪಡಿದವರಾಗಿದ್ದಾರೆ. ಪದ್ಮ ಉದರ ಸುಂದರ ಅಭ್ಯಾಮ್ ಅಂತೇಳಿ, ಪದ್ಮೋದರ, ಭಗವಂತ ಪದ್ಮೋದರ, ಪದ್ಮನಾಭ, ಅವನ ಸುಂದರಾಭ್ಯಾಮ್, ಸುಂದರವಾದಂತಹ ಎರಡು ಎರಡು ದೋರ್ಭ್ಯಾಮ್, ಎರಡು ಕೈಗಳಿಂದ ಪುರಾಣೇನ ಸ ಪುರುಷೇನ, ಪುರಾಣ ಪುರುಷನಾದ ಆ ರಾಮಚಂದ್ರ ದೇವರಿಂದ ಅಗ್ರಾಹಿ ಹಿಡಿದು ಎತ್ತಲ್ಪಟ್ಟವರಾಗಿದ್ದಾರೆ ಹನುಮಂತ ದೇವರು. ಅದರಿಂದ ನೋಡ್ರಿ, ಪ್ರಥಮ ವಿಭಕ್ತಿಯಲ್ಲಿ ಹರೀಂದ್ರ ಭರಾಭಿನುನ್ನ ಇವೆಲ್ಲ ಪ್ರಥಮಾವಸ್ಥೆಯಲ್ಲಿದೆ. ಪುರಾಣೇನ ಸಪುರುಷೇನ ರಾಮಚಂದ್ರ ದೇವರಿಂದ ಅಗ್ರಾಹಿ ಹಿಡಿದು ಎತ್ತಲ್ಪಟ್ಟಿದವರಾಗಿದ್ದಾರೆ. ಹೇಗೆ? ಎರಡು ಕೈಗಳಿಂದ ಪದ್ಮ ಉದರ ಸುಂದರಾಭ್ಯಾಂ ದೌರ್ಭ್ಯಾಂ ಅಂತ ಹೇಳಿ ಇಲ್ಲಿ ಅಂದ್ರೆ ಒಟ್ಟಾರೆ ಹೇಳುವಂತಹದ್ದು, ಹನುಮಂತ ದೇವರು ರಾಮಚಂದ್ರ ದೇವರ ಪಾದಗಳಿಗೆ ಹೇಗಿದ್ದಾರೆ, ರಾಮಚಂದ್ರ ದೇವರು ತಮ್ಮ ಕೈಗಳಿಂದ ಹನುಮಂತ ದೇವರನ್ನು ಹಿಡಿದು ಮೇಲಕ್ಕೆತ್ತಿದ್ದಾರೆ ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ದಲ್ಲಿ ರಾಮದೇವರು ಮಾಡಿದ ಲೀಲೆ, ಹನುಮಂತ ದೇವರು ಅಲ್ಲಿರುವಂತಹದ್ದು, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದಾರ್ಯ ಸಾಲ ವಲಿಧಾರಣೀನ ವ್ಯಾಪಾರಿತೇಂದ್ರ ಪ್ರಭವೀನ ತೀನ ಸಾಧ್ಯೋತನಿ ಪ್ರೀತಿ ಹುತಾನಿ ಕಾಮಂ ಮಧುದ್ವಿಷಾಸನ್ ವಿಶೇಷ ವೀರ ಅಂಥೇಳಿ. ಅಂದ್ರೆ ರಾಮಚಂದ್ರ ದೇವರು ಸನ್ನಿಧಿಶೇಷ ವೀರ, ವೀರ ಸನ್ನಿಧಿಶೇ ಮಧುದ್ವಿಷ ಸನ್ನಿಧಿಶೇ ಸವೀರ ಸವೀರ ಹನುಮಂತ ದೇವರು ಮಧುದ್ವಿಷ, ಮಧುದ್ವಿಷ ಅಂದ್ರೆ ಮಧು, ಹ ಮಧು ಅನ್ನುವ ರಾಕ್ಷಸನ ಶತ್ರುವಾದವರು ಹನುಮಂತ ದೇವರು. ಮಧುದ್ವಿಷ ಸಂಧಿದಿಶೆ ಅಂದರೆ ಆ ಸಂದೇಶವನ್ನು, ಸಂಧಿದಿಶೆ ಸಂದೇಶವನ್ನು ಕಲಿಸಲ್ಪಟ್ಟ ಅಂದ್ರೆ ರಾಮಚಂದ್ರ ಇನ್ನೋ ಇದು ಕೂಡ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಹನುಮಂತ ದೇವರನ್ನು ಸಂದೇಶದಲ್ಲಿ ಕಲಿಸಿದ್ದಾರೆ. ಹನುಮಂತ ದೇವರನ್ನು ರಾಮದೇವರು ಸಂದೇಶದಲ್ಲಿ ಕಳಿಸಿದ್ದಾರೆ ಅಂದ್ರೆ ಹನುಮಂತ ದೇವರು ರಾಮಚಂದ್ರ ದೇವರಿಂದ ಸಂದಿದಿಶೆ ಸಂದೇಶದಲ್ಲಿ ಕಳಿಸಲ್ಪಟ್ಟವರಾಗಿದ್ದಾರೆ. ಪ್ಯಾಸಿವ್ ವಾಯ್ಸ್ ಹೇಳಿದ್ದಾರೆ ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಹೇಳಿದರೆ ರಾಮಚಂದ್ರ ದೇವರು ಹನುಮಂತ ದೇವರನ್ನು ಸಂದೇಶ ಕೊಟ್ಟು ಸಂದೇಶದಿಂದ ಕಳಿಸಿದ್ದಾರೆ. ಲಕ್ಷ್ಮೀ ರೂಪವಾದ ಸೀತಾದೇವಿಯನ್ನು ನೋಡ್ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಆದ್ದರಿಂದ ಅದನ್ನು ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ನೋಡ್ರಿ, ಎಲ್ಲ ಕಂಡೆನ್ಸ್ ಮಾಡಿ, ಎಲ್ಲ ವಿಷಯಗಳನ್ನು ಕಂಡೆನ್ಸ್ ಮಾಡಿ ಒಂದು ಶ್ಲೋಕದಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಇದನ್ನು ಹೇಳ್ತಾ ಇದ್ದಾರೆ. ಅದಾರ್ಯ ಸಾಲ ವಲಿಧಾರಣೇನ ವ್ಯಾಪಾರಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋಧನೆ ಪ್ರೀತಿ ಉದಾನಿ ಕಾಮಂ ಮಧುದ್ವಿಷಾಸನ ವಿಶೇಷ ವೀರ ಅಂತ ಹೇಳುವಾಗ ಅಲ್ಲಿ ನಡೆದ ಅನೇಕ ಘಟನೆಗಳನ್ನು ಒಂದೊಂದೊಂದು ಶಬ್ದದಿಂದ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅದಾರ್ಯ ಶಾಲಾವಳಿದಾರ ಅಂದ್ರೆ ಯಾರೂ ಮುರಿಯಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಮರಗಳ ಮಾಲೆ, ನಿಮ್ಗೆಲ್ಲ ಈ ಕತೆ ಗೊತ್ತಾಗಿದೆ, ರಾಮಾಯಣದಲ್ಲಿ ಬರುವಂತಹದ್ದು. ಹನುಮಂತ ದೇವರು ಸುಗ್ರೀವನ ಜೊತೆಯಲ್ಲಿ ಆ ವಿಷ್ಣುಮುಖ ಪರ್ವದಲ್ಲಿ ಇರುವಂತಹದ್ದು, ಅಲ್ಲಿ ರಾಮಚಂದ್ರ ದೇವರು ಬರುವುದು, ಆವಾಗ ಸುಗ್ರೀವ ಹನುಮಂತ ದೇವರನ್ನು ಕಳಿಸುವುದು, ಹನುಮಂತ ದೇವರು ಬಂದು ರಾಮಚಂದ್ರ ದೇವರಿಗೆ ಏನು ವಿಚಾರವನ್ನು ಮಾಡಿದಾಗ ರಾಮಚಂದ್ರ ತನ್ನ ದೇವರಾದ ರಾಮನೇ ಬಂದಿದ್ದಾನೆ ಅಂತ ತಿಳಿದು ರಾಮನೇ ಪಾದಗಳಿಗೆ ಇರುವುದು, ಆವಾಗ ಆ ರಾಮಚಂದ್ರ ದೇವರು ಹನುಮಂತನನ್ನು ಪ್ರಶಂಸೆ ಮಾಡಿ ಬಹಳ ಉತ್ತಮವಾದ ನಾಲ್ಕು ವೇದಗಳನ್ನು ಬಲ್ಲವನಾಗಿದ್ದಾನೆ, ಸುಂದರವಾದ ಭಾಷಣೆ ಮಾಡ್ತಾ ಇದ್ದಾನೆ ಅಂತೇಳಿ ಹನುಮಂತ ದೇವರು ಪ್ರಶಂಸೆ ಮಾಡಿ ಆ ಹನುಮಂತ ದೇವರನ್ನು ಹಿಂಬಾಲಿಸಿ ಸುಗ್ರೀವನ ಹತ್ರ ಬರುವುದು, ಸುಗ್ರೀವನಿಗೆ ರಾಮದೇವರಿಗೆ ಹನುಮಂತ ದೇವರು ಮೈತ್ರಿಯನ್ನು ಸ್ನೇಹವನ್ನು ಮಾಡುವುದು, ಅದಾದ ಮೇಲೆ ಸುಗ್ರೀವ ತನ್ನ ವಿಷಯವನ್ನು ರಾಮಚಂದ್ರ ದೇವರಿಗೆ ತಿಳಿಸುವುದು, ರಾಮಚಂದ್ರ ದೇವರು ವಾಲಿಯ ಸಂಹಾರ ಮಾಡ್ತೀನಂತ ಪ್ರತಿಜ್ಞೆ ಮಾಡುವುದು, ಸುಗ್ರೀವನಿಗೆ ರಾಮದೇವರ ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸಮಯ ಇಷ್ಟು ಆ ವಾಲಿಯ ಶಕ್ತಿ ತಿಳಿದವನಾಗಿದ್ದಾನಾದ್ದರಿಂದ ರಾಮಚಂದ್ರ ದೇವರು ವಾಲಿ ಸಂಹಾರ ಮಾಡಲಿಕ್ಕೆ ಆಗತ್ತೋ ಇಲ್ಲವೋ ಅಂತ ತನ್ನ ಸಂಶಯವನ್ನು ಪ್ರಕಟಣೆ ಮಾಡುವುದು, ಸಂಶಯ ನಿವೃತ್ತಿಗಾಗಿ ಅಲ್ಲಿ ಇರುವಂತಹ ಸಾಲ ವೃಕ್ಷಗಳು, ಏಳು ಸಾಲ ವೃಕ್ಷ ಅದಲ್ಲ, ಅದರ ಅದನ್ನು ಅಲ್ಲಾಡಿಸುವ ಸಾಮರ್ಥ್ಯ ಕೂಡ ವಾಲಿದೇವನಿಗೆ ಇದ್ದಿಲ್ಲ ಅಂತಹ, ಯಾಕಂದ್ರೆ ಅದರಲ್ಲಿ ದೈತ್ಯರ ಶಕ್ತಿ ತುಂಬಿತ್ತು. ಅಂತಹ ವೃಕ್ಷಗಳನ್ನು ಏಳು ವೃಕ್ಷಗಳನ್ನು ಏಳು ಬಾಣಗಳಿಂದ ಒಂದೊಂದು ವೃಕ್ಷವನ್ನು ಒಂದು ಬಾಣದಿಂದಲೇ ತೆಗಿಲಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳಿದಾಗ ಈ ಒಂದೇ ಬಾಣದಿಂದ ಏಳು ವೃಕ್ಷಗಳನ್ನು ಬೀಳಾಕ್ತೀನಿ ಅಂತ ಹೇಳಿ ರಾಮಚಂದ್ರ ದೇವರು ಒಂದು ಬಾಣದಿಂದಲೇ ಏಳು ವೃಕ್ಷಗಳನ್ನು ಅದರಲ್ಲಿರುವ ದೈತ್ಯರ ಸಹಿತವಾಗಿ ಕಳಗೆ ಬೀಳುವಂತೆ ಮಾಡ್ತಾನೆ ಪರಮಾತ್ಮ. ಅಂದ್ರೆ ಅದು ಬೇರೆಯವರಿಗೆ ಮುರಿಯಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಾಲ ಆವಳಿ, ಸಾಲ ಅಂದ್ರೆ ಆ ಸಾಲ ಮರಗಳು, ಎತ್ತರವಾದ ಮರಗಳು, ಅದರ ಆವಳಿ ಸಮೂಹ ಮಾಲೆ, ಆವಳಿ ಮೀನ್ಸ್ ರೋ ಆಫ್ ಟ್ರೀಸ್, ರೋ ಆಫ್ ಏಳು ಸಾಲ ವೃಕ್ಷಗಳು, ಸಪ್ತ ಸಾಲ ವೃಕ್ಷಗಳು, ಅದರ ಸಾಲಾವಳಿ ಧಾರಣೇನ ಅದರನ್ನೇ ಸೀರಿ ಹಾಕಿದ್ದಾರೆ. ಅದು ಅದಾರ್ಯ, ಬೇರೆಯವರಿಗೆ ಧಾರಣೆ ಮಾಡಲು ಸೀಲ್ ಹಾಕುವುದು, ಅದ ಮುರಿಯುವುದು, ಬೇರೆಯವರಿಗೆ ಮುರಿಯಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಅದಾರ್ಯವಾದದ್ದು, ಅಂದ್ರೆ ಧಾರಣೆ ಮಾಡಲಿಕ್ಕೆ ಮುರಿಯಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಾಲಗಳ, ಸಾಲ ವೃಕ್ಷಗಳ ಆವಲಿ ಸಮೂಹ ಶ್ರೇಣಿ ಯಾವುದಿದೋ ಆ ಸಾಲ ವೃಕ್ಷಗಳ ಶ್ರೇಣಿ ಅದನ್ನು ಧಾರಣೆಯ ಸೀಳಿ ಹಾಕುವುದರಿಂದ ವ್ಯಾಪಾದಿತ ಇಂದ್ರ ಪ್ರಭವೇನ ತೇನ. ವ್ಯಾಪಾದಿತ ಇಂದ್ರ ಪ್ರಭವ, ಇಂದ್ರನೇ ಮಗನಾದವನು. ಇಂದ್ರನ ಮಗ ಯಾರು? ಇಂದ್ರನ ಮಗನಾದವನು ವಾಲಿ. ಸೊ ವ್ಯಾಪಾದಿತ ಇಂದ್ರ ಪ್ರಭವೇನ ತೇನ. ವ್ಯಾಪಾದಿತ ಇಂದ್ರ ಪ್ರಭವ ಅಂದ್ರೆ ವ್ಯಾಪಾದಿತ ಅಂದ್ರೆ ಸಂಹಾರ, ವಧೆ. ಸೊ ವಾಲಿಯನ್ನು ಸಂಹಾರ ಮಾಡಿದ. ಸೊ ವ್ಯಾಪಾದಿತ ಇಂದ್ರ ಪ್ರಭವೇನ ಅಂದ್ರೆ ಇಂದ್ರನ ಮಗನಾದ ವಾಲಿಯನ್ನು ಕರೆದಿದ್ದಾನೆ, ಸಂಹಾರ ಮಾಡಿದ್ದಾನೆ. ಅಂತಹ ವ್ಯಾಪಾದಿತೇಂದ್ರ ಪ್ರಭವೇನ ಇದು ವ್ಯಾಪಾದಿತೇಂದ್ರ ಪ್ರಭವ ಅಂತ ಹೇಳಿದ್ರೆ ಇಂದ್ರ ಪ್ರಭವ, ಇಂದ್ರಸ್ಯ ಪ್ರಭವ, ಇಂದ್ರ ಪ್ರಭವ ಇಂದ್ರನ ಮಗನಾದವನು, ಅವನು ವಾಲಿ. ವ್ಯಾಪಾ ಇಂದ್ರ ಪ್ರಭವ ಏನ ವ್ಯಾಪಾದಿತ ಸ ವ್ಯಾಪಾದಿತೇಂದ್ರ ಪ್ರಭವ ಅಂದ್ರೆ ರಾಮ ಸಂಹಾರ ಮಾಡಲ್ಪಟ್ಟ ವಾಲಿ ಉಳ್ಳವನು, ಅಂದ್ರೆ ವಾಲಿಯ ಸಂಹಾರ ಮಾಡಿದವನು. ವ್ಯಾಪಾದಿತೇಂದ್ರ ಪ್ರಭವ ಯಾರು? ರಾಮಚಂದ್ರ. ವ್ಯಾಪಾದಿತೇಂದ್ರ ಪ್ರಭವೇನ ರಾಮೇಣ. ಸೊ ವ್ಯಾಪಾದಿತೇಂದ್ರ ಪ್ರಭವ ರಾಮಚಂದ್ರ ತೇನ ವ್ಯಾಪಾದಿತೇಂದ್ರ ಪ್ರಭವೇನ. ವಾಲಿ ಸಂಹಾರ ಮಾಡಿದ ರಾಮಚಂದ್ರ ದೇವರಿಂದ, ತೇನ ಅಂದ್ರೆ ಅವನಿಂದ, ಆ ರಾಮಚಂದ್ರ ದೇವರಿಂದ ಪ್ರಾದ್ಯೋತನಿ ಅಂದ್ರೆ ಪ್ರಾದ್ಯೋತನಿ ಅನ್ನೋದು ಸುಗ್ರೀವ. ಸುಗ್ರೀವ ಯಾರು? ಪ್ರಾದ್ಯೋತ ಅಂತ ಹೇಳಿದ್ರೆ ಪ್ರಾಗ್ ದಿಕ್ಕಿನಲ್ಲಿ ದ್ಯೋತನ ಆಗುವನು ಯಾರು? ಸೂರ್ಯ. ಸೂರ್ಯನ ಮಗನಾದವನು ಪ್ರಾದ್ಯೋತ ಅಂದ್ರೆ ಸೂರ್ಯನ ಮಗನಾದ ಸುಗ್ರೀವ. ಅವನಲ್ಲಿ ಪ್ರಾದ್ಯೋತನಿ ಅಂದ್ರೆ ಸುಗ್ರೀವನಲ್ಲಿ ಪ್ರೀತಿಕೃತ, ಪ್ರೀತಿಯನ್ನು ಮಾಡಿದವನು ರಾಮಚಂದ್ರ. ಪ್ರೀತಿಕೃತ್ ರಾಮ, ಪ್ರೀತಿಕೃತ ಅಂದ್ರೆ ಮತ್ತು ತೃತೀಯ ವಿಭಕ್ತಿ, ಎಲ್ಲ ತೃತೀಯ ವಿಭಕ್ತಿಯಲ್ಲಿದೆ. ಅದಾರ್ಯ ಸಾಲಾವಳಿ ಧಾರಣೇನ, ಅದಾರ್ಯ ಸಾಲಾವಳಿ ಧಾರಣ ರಾಮಚಂದ್ರ ತೇನ ಅದಾರ್ಯ ಸಾಲಾವಳಿ ಧಾರಣೇನ. ವ್ಯಾಪಾದಿತೇಂದ್ರ ಪ್ರಭವ ರಾಮಚಂದ್ರ, ವ್ಯಾಪಾದಿತೇಂದ್ರ ಪ್ರಭವೇನ ರಾಮೇನ, ತೇನ ಅಂದ್ರೆ ರಾಮಚಂದ್ರೇನ. ಸೊ ವ್ಯಾಪಾದಿತೇಂದ್ರ ಪ್ರಭವೇನ ಅದು ತೃತೀಯ ವಿಭಕ್ತಿ. ಪ್ರಾದ್ಯೋತನಿ ಪ್ರೀತಿಕೃತ, ಸೂರ್ಯನ ಮಗನಾದ ಸುಗ್ರೀವನಲ್ಲಿ ಪ್ರೀತಿ ಮಾಡಿದಂತಹ ರಾಮಚಂದ್ರ ದೇವರಿಂದ ಅಂತ ಹೇಳಿ. ಸೊ ಅಲ್ಲಿ ನಿಕಾಮಂ, ನಿಕಾಮಂ ಅಂದ್ರೆ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡುವನು. ಸೊ ನಾವು ಬೇಡಿದ್ದನ್ನು ಕೊಡುವವನು. ಸೊ ಅದನ್ನ ನಿಕಾಮಂ ಮಧುದ್ವಿಷ ಅಂದ್ರೆ ಅಂತಹ ಸಂತಸನಿಸಿದ ಭಗವಂತ. ಸೊ ನಿಕಾಮಂ ಮಧುದ್ವಿಷ. ಸೊ ನಿಕಾಮಂ ಅಂದ್ರೆ ಆ ಪರಮಾತ್ಮನ ಇಚ್ಛೆಯನ್ನು ಪೂರ್ತಿ ಮಾಡುವುದಕ್ಕಾಗಿ ಮಧುದ್ವಿಷ ಸನ್ನಿಧಿಸೇ ಸ ವೀರ. ಸ ವೀರ ಅನ್ನೋದು ಹನುಮಂತ ದೇವರು. ಸ ವೀರ, ಆ ವೀರನಾದ ಹನುಮಂತ ದೇವರು ಮಧುದ್ವಿಷ. ಮಧುದ್ವಿಷ ಅನ್ನೋದು ತಿಳಿಯಾಗುತ್ತಿಲ್ಲ. ರಾಮೇನ ಮಧುದ್ವಿಷ ಅಂದ್ರೆ ಮಧುದ್ವಿಟ್ ಅನ್ನುವ ಮೂಲ ಶಬ್ದ ಮಧುದ್ವಿಟ್. ಮಧುದ್ವಿಟ್ ಅನ್ನುವ ಶಬ್ದಕ್ಕೆ ತೃತೀಯ ವಿಭಕ್ತಿ ಮಧುದ್ವಿಷ. ಮಧುದ್ವಿಟ್ ಅಂದ್ರೆ ಮಧುದ್ವೇಷಿ, ಮಧುವನ್ನು ಸಂಹಾರ ಮಾಡಿದವನು. ಮಧುಸೂದನ, ಮಧುಸೂದನ ಅಂತ ನಾವು ಯಾವ್ದನ್ನು ಕರಿತೀವೋ ಮಧುಸೂದನ, ಮಧು ಅನ್ನುವ ರಾಕ್ಷಸನ ಸಂಹಾರ ಮಾಡಿದವನು ಮಧುಸೂದನೇನ ಅಂತ ಹೇಳಿ. ಮಧುದ್ವಿಷ ಅಂದ್ರೆ ಮಧುಸೂದನೇನ, ಮಧುವಿನ ಸಂಹಾರ ಮಾಡಿದ ರಾಮಚಂದ್ರ ದೇವರಿಂದ ಸ ವೀರ, ಆ ವೀರನಾದ ಹನುಮಂತ ದೇವರು ಸಂಧಿ ದಿಶೆ ಸಮ್ಯಕ್ ದಿಶೆ, ಸಂಧಿ ದಿಶೆ ಸಂದೇಶದಲ್ಲಿ ಕಳಿಸಲ್ಪಟ್ಟಿದ್ದಾರೆ. ಅಂದ್ರೆ ಸುಗ್ರೀವನಿಗೆ ಸಂತಸವನ್ನು ಕೊಡುವಂತಹ ಭಗವಂತ ಸೀತೆಯನ್ನು ತಿಳಿಯಬೇಕು, ಸೀತೆಯ ಸಂದೇಶವನ್ನು ಪಡೆಯಬೇಕಂತೇಳಿ, ಸೀತೆಯ ಸಮಾಚಾರ ಗೊತ್ತಾಗಬೇಕಂತೇಳಿ ಆ ಹನುಮಂತ ದೇವರನ್ನು ಕಳಿಸಿದ್ದಾರೆ. ಆದ್ದರಿಂದ ಆ ರಾಮಚಂದ್ರ ದೇವರಿಂದ ಸಂದೇಶ ಮಾಡುವುದಕ್ಕೆ ಕಳಿಸಲ್ಪಟ್ಟಂತವರಾಗಿದ್ದಾರೆ ಆ ಹನುಮಂತ ದೇವರು. ಸೊ ಇಷ್ಟು ರಾಮಾಯಣದ ವಿಷಯಗಳನ್ನೆಲ್ಲವನ್ನು ಕೂಡ ಒಂದು ಶ್ಲೋಕದಲ್ಲಿ ನಿಬಿಡೀಕೃತ ಮಾಡಿದ್ದಾರೆ, ಎಲ್ಲರನ್ನು ತುಂಬಿಸಿ ಬಿಟ್ಟಿದ್ದಾರೆ. ಸೊ ಕಂಡೆನ್ಸ್ಡ್ ವರ್ಸ್, ಎಲ್ಲಾ ರಾಮಚಂದ್ರ ದೇವರು ಹನುಮಂತ ದೇವರು ರಾಮಚಂದ್ರನ್ನು ಭೇಟಿಯಾಗದನ್ನು ಹಿಡುಕೊಂಡು ಆ ಹನುಮಂತ ದೇವರನ್ನು ಸಂದೇಶಕ್ಕೆ ಕಳಿಸುವುದಷ್ಟುವರೆಗೂ ನಡೆದ ಎಲ್ಲ ವೃತ್ತಾಂತಗಳನ್ನು ಇಲ್ಲಿ ವಾಲಿ ಸಂಹಾರ ಅಂದ್ರೆ ಮೊದಲು ಅದಕ್ಕೆ ಮುಂಚೆ ರಾಮ ಸುಗ್ರೀವರ ಮೈತ್ರಿ, ಅದಾದ ಮೇಲೆ ವಾಲಿಯ ಸಂಹಾರ, ಎಲ್ಲ ವ್ಯಾಪಾರಗಳನ್ನು ಕೂಡ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಆ ವಾಲಿ ಸಂಹಾರ ಮಾಡಲಿಕ್ಕೆ ಮುಂಚೆ ಸುಗ್ರೀವನ ಮೈತ್ರಿ ಆದಾಗ ಆ ಸಪ್ತಸಾಲಗಳ ಪ್ರಭೇದವನ್ನು ಮಾಡುವುದು, ಸಪ್ತಸಾಲ ಪ್ರಭೇದ ದಾಸ ಅಂತ ನಾವು ಹೇಳ್ತೇವೆ. ಆ ಏಳು ಸಾಲ ವೃಕ್ಷಗಳ ಪತನ, ಆ ಸಾಲ ವೃಕ್ಷಗಳನ್ನು ಒಂದು ಬಾಣದಿಂದಲೇ ಕಳೆದು ಹಾಕಿದಂತಹ ರಾಮಚಂದ್ರದೇವರ ಕಾರ್ಯ ಎಲ್ಲವನ್ನು ಕೂಡ ಇಲ್ಲಿ ತುಂಬಿಸಿ ಹೇಳಿಬಿಟ್ಟಿದ್ದಾರೆ. ಸೊ ಅದಾರ್ಯ ಸಾಲಾವಳಿ ಧಾರಣೇನ ವ್ಯಾಪಾರಿಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿಕೃತ ನಿಕಾಮಂ ಮಧುದ್ವಿಷ ಸನ್ನಿಧಿಸೆ ಸ ವೀರ ಅಂತೇಳಿ ಇಲ್ಲಿ ನಮಗೆ ವಿಷಯವನ್ನೆಲ್ಲ ಹೇಳಿದ್ದಾರೆ. ಅದಾದ ಮೇಲೆ ಆ ರಾಮಚಂದ್ರ ದೇವರು ಹನುಮಂತನನ್ನು ದೂತನಾಗಿ ಕಳಿಸಿದಾಗ ಆ ದೂತ ಹೋದ, ಆ ಹೋದ ವಿಷಯವನ್ನು ಸುಂದರವಾಗಿ ಕಾವ್ಯ ರೂಪದಲ್ಲಿ ಅದು ಹೇಗಿತ್ತು ಅನ್ನುವುದನ್ನು ಒಂದು ದೃಷ್ಟಾಂತದ ಮೂಲಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹನುಮಂತ ದೇವರನ್ನು ರಾಮಚಂದ್ರ ದೇವರು ರಾವಣನಿಗೆ ಕಳಿಸಿದ್ದು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಒಳ್ಳೆ ಬಾಣವನ್ನು ಕಳಿಸಿದಂತಿತ್ತು ಅಂತೇಳಿ. ಕರ್ಣಾಂತಮಾಣೀಯ ಗುಣಗ್ರಹೀತ ಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷವಾದಿ ಪ್ರದರೋ ಯಥಾಗ್ರ್ಯ ಅಂತೇಳಿ ಒಂದು ಸುಂದರವಾದ ರೀತಿಯಲ್ಲಿ ಇದು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಒಂದು ಯುದ್ಧ ಮಾಡಬೇಕಂತ ಹೇಳಿದ್ರೆ ಬಾಣವನ್ನು ಶತ್ರು ಮೇಲೆ ಬಿಡಬೇಕು. ಹೇಗೆ ಬಿಡಬೇಕು ಅಂತ ಹೇಳಿದ್ರೆ, ಬಿಲ್ಲಿನಲ್ಲಿ ಬಾಣವನ್ನು ಸಂಧಾನ ಮಾಡಿ ಆ ಬಿಲ್ಲನ್ನು ಬಾಣವನ್ನು ಎಳಿತಿ. ಎಳಿದಾಗ ಕರ್ಣಾಂತಮಾನಿಯ ಆ ಎಡಗೈ ಹೀಗೆ ಮುಂದೆ ಕಿಟ್ಕೊಂಡು ಬಲಗೈಯಿಂದ ಬಾಣವನ್ನು ಎಳೆದು ಎಳೆದು ಎಷ್ಟುವರೆಗೂ ಅಂದ್ರೆ ನಮ್ಮ ಅಂದ್ರೆ ಆ ಬಾಣ ಪ್ರಯೋಗ ಮಾಡುವ ವ್ಯಕ್ತಿ ತನ್ನ ಕಿವಿಯ ಒಳಗೂ ಎಳಿತಾನೆ. ಅಂದ್ರೆ ಫುಲ್ ಫೋರ್ಸ್ ಪೂರ್ತಿ ಬಲವನ್ನು ಕೊಡುವುದಕ್ಕಾಗಿ ಬಾಣವನ್ನು ಎಳೆಯುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಣಾಂತಂ ಅಂದ್ರೆ ಕಿವಿಯವರೆಗೂ. ನೋಡ್ರಿ, ಇಲ್ಲಿ ಬಹಳ ಶ್ಲೇಷವೂ ಇದೆ. ಆ ಶ್ಲೇಷ ಏನಂತ ಅಂದ್ರೆ ಪನ್ ಅಂತೀವಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಕರ್ಣ ಬಾಣ ಪ್ರಯೋಗ ಮಾಡಿದಾಗ ಕರ್ಣಾಂತಂ ಆನೀಯ ತಗೊಂಡು ಬಂದು, ಆನೀಯ ಅಂದ್ರೆ ತಗೊಂಡು ಬರುವುದು. ಕರ್ಣಾಂತಂ ಕಿವಿಯ ಕೊನೆಯವರೆಗೂ, ಬಾಣವನ್ನು ಹೇಳಿದಾಗ ಕಿವಿಯ ಕೊನೆಯವರೆಗೂ ಬರುತ್ತೆ. ಸೊ ಕರ್ಣಾಂತಂ ಆನೀಯ ಗುಣಗ್ರಹೀತ್ರ. ಗುಣ ಅನ್ನುವ ಶಬ್ದಕ್ಕೆ ನಾವು ಜ ಅಂತೀವಿ, ಇದು ಇಲ್ಲ ಬಿಲ್ಲಿಗೆ ಕಟ್ಟಿದ ದಾರಕ್ಕೆ ಗುಣ ಅಂತ ಕರೀತಾರೆ. ಗುಣ ಅನ್ನುವ ಶಬ್ದಕ್ಕೆ ಎರಡು ಅರ್ಥ, ಕ್ವಾಲಿಟೀಸ್ ಅಂತ ಒಂದಿದೆ. ಗುಣಗ್ರಹೀತ್ರ ಗುಣವನ್ನು ಹಿಡಿದವನು ಅಂದ್ರೆ ಆ ಬಾಣ ಬಿಲ್ಲಿನ ದಾರದನ್ನು ಹಿಡಿಕೊಂಡು ಅದರಲ್ಲಿ ಬಾಣ ಸಂಧಾನ ಮಾಡಿ ಕಿವಿಯ ಒಳಗೆ ಹೇಳ್ತಾ ಇದ್ದಾರೆ. ಸೊ ಗುಣಗ್ರಹೀತ್ರ ಅಂದ್ರೆ ಆ ಬಿಲ್ಲಿನ ದಾರಕ್ಕೆ ಬಾಣವನ್ನು ಸಂಧಾನ ಮಾಡಿ ಕಿವಿಯವರೆಗೂ ಆ ಬಾಣವನ್ನು ಎಳೆಯುವುದು. ಅದು ರಾಮೇಣ ಮುಕ್ತ ರಣಕೋವಿದೇನ ಅಂತೇಳಿ, ರಣಕೋವಿದ ಅಂತೇಳಿ. ಕೋವಿದ ಅಂದ್ರೆ ಎಕ್ಸ್ಪರ್ಟ್. ಯುದ್ಧ ಮಾಡುವುದರಲ್ಲಿ ರಾಮಚಂದ್ರ ದೇವರು ಅಫ್ಕೋರ್ಸ್ ಭಗವಂತ ಲೀಲಾ ಮಾನುಷ ವಿಗ್ರಹ, ಅವನು ರಣಕೋವಿದ. ನಮಗೆ ಎಲ್ಲರೂ ಗೊತ್ತಾದಂತಹ ವಿಷಯ, ರಾಮಚಂದ್ರ ದೇವರು ರಣಕೋವಿದರು. ಅಂದ್ರೆ ಯುದ್ಧ ಮಾಡುವುದರಲ್ಲಿ ಗ್ರೇಟೆಸ್ಟ್ ಎಕ್ಸ್ಪರ್ಟ್. ಸೊ ಆದ್ದರಿಂದ ರಣಕೋವಿದನಾದಂತಹ ರಾಮಚಂದ್ರ ದೇವರಿಂದ ರಾಮೇಣ, ಇದು ಕೂಡ ಸ್ತುತಿಯಾಗಬೇಕು ನೋಡಿ. ರಾಮೇಣ ರಣಕೋವಿದೇನ ರಾಮದೇವರಿಂದ, ರಣಕೋವಿದನಾದಂತಹ ರಾಮದೇವರಿಂದ ಮುಕ್ತ ಬಿಡಲ್ಪಟ್ಟಂತಹ ಬಾಣ. ಸೊ ಕರ್ಣಾಂತಮಾನೀಯ ಗುಣಗ್ರಹೀತ್ರ, ಗುಣಗ್ರಹೀತ್ರ ಅನ್ನೋದು ಗೊತ್ತಿದೆ, ಗುಣವನ್ನು ಹಿಡಿದಿರುವಂತಹ ರಾಮದೇವರಿಂದ ಕರ್ಣಾಂತಮಾನೀಯ ಕಿವಿಯ ಕೊನೆಯವರೆಗೂ ಎಳೆಯಲ್ಪಟ್ಟಿರುವಂತಹ ಆ ರಾಮಚಂದ್ರ ದೇವರಿಂದ ಮುಕ್ತ ಬಿಡಲ್ಪಟ್ಟಂತಹ ಆ ಬಾಣ ಯಾವುದಿತ್ತೋ ಅದು ಸ್ಫುರನ್ ಅಸೌ ವೈರಿ ಭಯಂಕರ ಅಭೂತ್. ಅಸೌ ಅಸೌ ಈ ಹನುಮಂತ ದೇವರನ್ನುವ ಬಾಣ ಅಂದ್ರೆ ಇದು ಮೊದಲನೇ ಬಾಣ. ಹನುಮಂತ ದೇವರು ಇದ್ದಕ್ಕೆ ಹೋಗಿ ಬಾಣಗಳನ್ನು ಬಿಟ್ಟಿದ್ದಾರೆ ರಾವಣನ ಮೇಲೆ ಬಿಟ್ಟ ಮೊದಲನೇ ಬಾಣ ಯಾವ್ದಪ್ಪ ಅಂತ ಹೇಳಿದ್ರೆ ಹನುಮಂತ ದೇವರನ್ನುವ ಬಾಣವನ್ನು ಬಿಟ್ಟಿದ್ದಾರೆ. ಹನುಮಂತ ದೇವರನ್ನು ದೂತನಾಗಿ ಕಳಿಸಿದಾಗ ಅದೇ ಒಂದು ದೊಡ್ಡ ಬಾಣ ಕಳಿಸಿದಂತೆ. ಯಾಕಂದ್ರೆ ಹನುಮಂತ ದೇವರು ಅಲ್ಲಿ ಹೋಗಿ ಆ ಅಶೋಕವನವನ್ನು ಧ್ವಂಸನ ಮಾಡಿ ಆ ಅನೇ ಮೂರನೇ ಅಂಶ ಆ ರಾವಣನ ಬಲದಲ್ಲಿ ಒನ್ ಥರ್ಡ್ ಆಫ್ ಹಿಸ್ ಸ್ಟ್ರೆಂಗ್ತ್ ಅನ್ನು ಅವನ ಮಗನಾದ ರಾವಣನ ಮಗನಾದ ಅಕ್ಷಯ ಕುಮಾರನನ್ನು ಕೂಡ ಸಂಹಾರ ಮಾಡ್ತಾ, ಅಕ್ಷಯ ಕುಮಾರ ಸಂಹಾರ ಮಾಡ್ತಾ ಆ ಅವರ ಸೈನ್ಯವನ್ನು ಕೂಡ ಅಷ್ಟು ಮೂರನೇ ಭಾಗ ಸೈನ್ಯವನ್ನು ಧ್ವಂಸ ಮಾಡಿದ್ದಾರೆ ಹನುಮಂತ ದೇವರು. ಅಷ್ಟು ಸಮರ್ಥರಾದ ಹನುಮಂತ ದೇವರನ್ನು ಆ ರಾಮಚಂದ್ರ ದೇವರು ಕಳಿಸಿದ್ದೇ ಒಂದು ದೊಡ್ಡ ಬಾಣ ಕಳಿಸಿದಂತಾಯಿತು ಅಂತೇಳಿ. ಅದಕ್ಕೆ ಸ್ಫುರನ್ ಅಸೌ, ಸ್ಫುರನ್ ಅಸೌ ಅಸೌ ಈ ಹನುಮಂತ ದೇವರು ಸ್ಫುರನ್ ಸ್ಫುರಿಸ ಸ್ಫುರನ್ ಅಂದ್ರೆ ಸ್ಫುರಿಸುತ್ತ ಅಂದ್ರೆ ಪ್ರಕಾಶಿಸುತ್ತ ವೈರಿ ಭಯಂಕರ ಅಭೂತ್, ವೈರಿ ಶತ್ರುಗಳಿಗೆ ಭಯಂಕರ ಭಯಂಕರನಾಗಿ ಅಭೂತ್ ಆದನು ಹನುಮಂತ ದೇವರು. ಅವನು ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ ಅಂತೇಳಿ, ಸತ್ಪಕ್ಷಪಾತಿ ಅಂತೇಳಿ ಆ ಹನುಮಂತ ದೇವರು ಪ್ರಕಾಶಿಸಿದ್ದಾರೆ, ಬೆಳಗಿದ್ದಾರೆ. ಅರಿಗಳಿಗೆ ಶತ್ರುಗಳಿಗೆ ಅಂಜಿಕೆಯನ್ನು ಹುಟ್ಟಿಸೋಣ ಅಂತ ಅಂಜನಾಸುನು ಆದ ಹನುಮಂತ ದೇವರು ಅಂಜಿಕೆಯನ್ನು ಹುಟ್ಟಿಸುತ್ತಾ ಇದ್ದಾರೆ ಶತ್ರುಗಳಿಗೆ. ಸೊ ಸಜ್ಜನರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೊ ಹೇಗಾದ್ರೆ ಬಿಲ್ಲನ್ನು ಹಿರಿಯನ್ನು ಹಿಡಿದು ಕಿವಿ ತನಕ ಹಾಕಿ ಅದು ಹಾಕಿದ್ರೆ ಅದು ಹೋಗಿ ಬಾಣ ಹೋಗಿ ಹೇಗಾದ್ರೆ ಶತ್ರುಗಳ ಸಂಹಾರ ಮಾಡಷ್ಟು ಹಾಗೆ ಹನುಮಂತ ದೇವರನ್ನುವ ಬಾಣವನ್ನು ಬಿಟ್ಟರೆ ಆ ಬಾಣ ಹೋಗಿ ರಾವಣ ಅನ್ನುವ ಶತ್ರುವನ್ನು ಅಷ್ಟು ಗೋಲಾಡಿಸಿತು ಅಂತ ಹೇಳಿ. ಸೊ ಇದು ದೊಡ್ಡ ಟೆಕ್ನಿಕ್, ಇದು ಹ್ಯೂಜ್ ಟೆಕ್ನಿಕ್ ಅಂತ ಹೇಳಿ. ಇದರಲ್ಲಿ ಅಡಗಿರುವ ಒಂದು ಭಾಗವೂ ಇದೆ. ಏನಂತ ಹೇಳಿದ್ರೆ ಗುಣಗ್ರಹೀತ್ರ ಗುಣವನ್ನು ಅಂದ್ರೆ ಬಿಲ್ಲಿನ ದಾರವನ್ನು ಹಿಡಿದಿರುವಂತಹ ಅಂತ ಹೇಳಿ, ಗುಣಗ್ರಹೀತ್ರ ಎಲ್ಲರ ಗುಣಗಳು ಯಾರ್ಯಾರ ಗುಣಗಳು ಎಷ್ಟಿದೆ ಅಂತ ತಿಳಿದವರು, ಗುಣಗ್ರಹಣ ಉಳ್ಳವಂತ ರಾಮಚಂದ್ರ ದೇವರು. ಆ ರಾಮಚಂದ್ರ ದೇವರಿಂದ ಕರ್ಣಾಂತಮಾನಿಯ ಕಿವಿಯವರೆಗೂ, ಏನು ಕಿವಿಯೊಳಗೆ ಕಿವಿಯೊಳಗೂ ಬರಬೇಕು, ಶ್ರವಣಾದಿಗಳು, ನಾವು ಕಿವಿಯಿಂದ ಶ್ರವಣ ಮಾಡ್ತೀವಿ ಅಂದರೆ ಭಗವದ್ ಭಕ್ತರು ಯಾರಿದ್ದಾರೋ ಅವರಿಗೆ ಆ ರಾಮಚಂದ್ರ ದೇವರ ಅನುಗ್ರಹ ಮಾಡಬೇಕಂದ್ರೆ ವಾಯುದೇವರನ್ನು ಕಳಿಸ್ತಾರೆ. ವಾಯುದೇವರು ಮಧ್ವಾಚಾರ್ಯ ಬಂದವನ್ನ ಅನುಗ್ರಹ ಮಾಡಿದ್ದಾರೆ. ಸೊ ವಾಯುದೇವರನ್ನುವ ಬಾಣವನ್ನು ಸಜ್ಜನರಿಗಾಗಿ, ಸತ್ಪಕ್ಷಪಾತಿ ಸಜ್ಜನರ ಪಕ್ಷದಲ್ಲಿರುವಂತಹವನು ರಾಮಚಂದ್ರ ದೇವರು, ಯಥಾ ಅಗ್ರ್ಯ ಪ್ರದರಹ, ಹೇಗಾದ ಅಗ್ರ್ಯ ಶ್ರೇಷ್ಠನಾದಂತಹ ಪ್ರದರಹ ಒಂದು ಬಾಣವನ್ನು ಬಿಟ್ಟಂತೆ ಇದು ಹನುಮಂತ ದೇವರು ನಮಗೆ ಕಳಿಸ್ತಾರೆ. ಅಂದ್ರೆ ವಾಯುದೇವರು ನಮಗೆ ಕಳಿಸಿದರೆ ನಮ್ಮ ಒಳಗೆ ಇರುವ ರಾವಣ ಇದ್ದಾನೆ ನೋಡಿ, ಅವನ ಸಂಹಾರ ಮಾಡ್ಬೇಕು ಅಂದ್ರೆ ಅವನನ್ನು ಗೋಲಾಡಿಸ್ಕೋಬೇಕು, ಅವನ ಸಂಹಾರ ಮಾಡ್ಬೇಕಂದ್ರೆ ಮೊದಲನೇ ಸ್ಟೆಪ್ ವಾಯುದೇವರು ಬಂದು ನಮಗೆ ಆ ಶಾಸ್ತ್ರಗಳನ್ನು ತಿಳಿಸ್ಬೇಕು. ಆದ್ದರಿಂದ ಕರ್ಣಗಳವರೆಗೂ ಶ್ರವಣಾದಿಗಳನ್ನು ನಾವು ಅಂದ್ರೆ ಅವರನ್ನು ನಮ್ಮ ಕಳಿಸಿ ಅವರ ಶಾಸ್ತ್ರಗಳನ್ನು ನಾವು ಶ್ರವಣ ಮಾಡ್ತೀವಿ. ಆದ್ದರಿಂದ ಕರ್ಣಾಂತಮಾನೀಯ ನಮ್ಮ ಕಿವಿಯವರೆಗೂ ಅದನ್ನು ಹೇಳಿಕೊಂಡು ಬಂದ್ರೆ ನಮ್ಮ ಕಿವಿಯ ಒಳಗೆ ಆ ಶ್ರವಣ ಆ ಸದ್ವಾಕ್ಯಗಳು ನಮ್ಮ ಕಿವಿಯೊಳಗೆ ಬಿಳುವಂತೆ ಮಾಡಿ ನಮ್ಮ ಗುಣಗಳನ್ನು ತಿಳಿದಂತಹ ಪರಮಾತ್ಮ ಶ್ರೀರಾಮಚಂದ್ರ ದೇವರು ವಾಯುದೇವರು ನಮ್ಗೆ ಕಳಿಸಿದ್ರೆ ಅವರು ಬಂದು ನಮ್ಗೆ ಅನುಗ್ರಹ ಮಾಡ್ತಾರೆ. ಇಲ್ಲಿ ನಮ್ಮ ಒಳಗಿರುವ ಸೀತೆ ಜ್ಞಾನ ಅದನ್ನು ಸೇರಿ ವಾಯುದೇವರಲ್ಲಿ ಬಂದು ಸೇರಿ ಆ ಸಂದೇಶ ನಮಗೆ ಸಿಗುವಂತೆ ಮಾಡಿ ಆ ಭಗವಂತನ ವಿಷಯಗಳು ನಮಗೆ ತಿಳಿಯುವಂತೆ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಒಂಥರಹ ನಾವೇನಂತೀವಿ ಅಲೆಗಾರಿಕಲ್ ಮೀನಿಂಗ್ ಅಂತೀವಿ, ಅಲೆಗೊರಿ ಅಂತಾರೆ ಇಂಗ್ಲಿಷ್ ನಲ್ಲಿ, ಆ ಅಲೆಗಾರಿಕಲ್ ಮೀನಿಂಗ್ ಕೂಡ ನಾವು ಇಲ್ಲಿ ಗ್ರಹಣ ಮಾಡಬಹುದು. ಇಲ್ಲಿ ಒಂದು ಆ ವಿಶೇಷವಾದ ಒಂದು ಅರ್ಥ ಅಡಗಿದೆ ಇಲ್ಲಿ. ಸೊ ಅಲ್ಲಿ ನಡೆದಂತಹ ವೃತ್ತಾಂತ, ಅದರ ಜೊತೆಲಿ ನಮಗೆ ದಿನ ದಿನವೂ ನಡೆಯಬೇಕಾದಂತಹ ವೃತ್ತಾಂತ, ವಾಯುದೇವರ ಅನುಗ್ರಹ ನಮ್ಗೆ ಯಾವಾಗ ಆಗಬೇಕು ಆ ವಿಷಯವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಒಂದು ವಿಶೇಷವಾದ ಒಂದು ಅಂಶ ಕೂಡ ನಾವು ಇಲ್ಲಿ ಕಾಣಬಹುದು. ಈಗ 14ನೇ ಪದ್ಯ. ಸೊ ಕರ್ಣಾಂತಮಾನೀಯ ಗುಣ ಅನ್ನುವುದಕ್ಕೆ ಎರಡರ್ಥಗಳು, ಗುಣಗಳು ನಮ್ಮ ಒಳಗಿರುವ ಗುಣಗಳು, ಭಗವಂತನ ಗುಣಗಳು, ಗುಣಗ್ರಹೀತ್ರ ಗುಣಗಳನ್ನು ತಿಳಿದವನು ಭಗವಂತ, ತನ್ನ ಗುಣಗಳನ್ನು ತಿಳಿದಿದ್ದಾನೆ, ಎಲ್ಲರ ಗುಣಗಳನ್ನು ತಿಳಿದಿದ್ದಾನೆ, ಎಲ್ಲರ ಯೋಗ್ಯತೆಗಳನ್ನು ತಿಳಿದಿದ್ದಾನೆ. ಅವನು ಕರ್ಣಾಂತಮಾನೀಯ ನಮ್ಮ ಕಿವಿಯವರೆಗೂ ಬಂದು ಆ ಕಿವಿಯಲ್ಲಿ ಆ ಭಗವದ್ ವಿಷಯಗಳನ್ನು ಬಿಡುವಂತೆ ಮಾಡುವುದಕ್ಕಾಗಿ ವಾಯುದೇವರನ್ನು ಹನುಮಂತ ದೇವರು ವಾಯುದೇವರನ್ನು ಬಾಣವನ್ನು ರಾಮೇಣ ಮುಕ್ತಃ ಅಂತ ಹೇಳಿದೆ. ಮುಕ್ತನಾದವನು ಯಾರು ಅಂದರೆ ಈ ಸಂಸಾರದಲ್ಲಿ ನಾವು ಮುಕ್ತರಾಗಬೇಕಂದ್ರೆ ಈ ವಾಯುದೇವರು ಅವ್ರು ಎಂಥವರು ಅಂತ ಹೇಳಿದ್ರೆ ನಾವು ಕೇಳಿದ್ದೀವಿ ದಗ್ಧ ಪಟವತ್ತು ಅಂತ ಹೇಳಿ. ಅವರು ಸಂಸಾರದಲ್ಲೇ ಇದ್ದಾರೆ ವಾಯುದೇವರು ಬ್ರಹ್ಮದೇವರು, ಆದರೂ ಕೂಡ ದಗ್ಧ ಪಟವತ್ತು ಅವರಿಗಿರುವ ಬಂಧನ ಒಂದು ಸುಟ್ಟ ಬಟ್ಟೆಯಂತೆ ಇಲ್ಲೇ ಇದ್ದಾರೆ ಸಂಸಾರದಲ್ಲಿ. ಬಂಧನ ಪೂರ್ತಿಯಾಗಿ ಹೋಗಿಲ್ಲ ಆದ್ರೆ ಅದು ಹೋದಂತೆ ಇದ್ದಾರೆ ಅವರು. ಮುಕ್ತರು ಒಂದು ವಿಧವಾದ ಅಂದ್ರೆ ಜೀವನ್ ಮುಕ್ತರು, ಜೀವಿತ ಇದ್ದಾರೆ ಸಂಸಾರದಲ್ಲಿ ಇದ್ದಾರೆ ಆದ್ರೆ ಮುಕ್ತ ಸದೃಶರಾಗಿದ್ದಾರೆ. ಆದ್ದರಿಂದ ಅಂತಹ ಮುಕ್ತ ಸದೃಶರಾದಂತಹ ಆ ಹನುಮಂತ ದೇವರು ವಾಯುದೇವರು ಅವರು ರಾಮೇಣ ಆ ರಾಮಚಂದ್ರ ದೇವರಿಂದ ಬಿಡಲ್ಪಟ್ಟವರಾಗಿ ಅಂದ್ರೆ ನಮ್ಮ ಹತ್ರ ಬಂದು ನಮಗೆ ಆ ಜ್ಞಾನದ ಉಪದೇಶವನ್ನು ಮಾಡಿ ವೈರಿ ಭಯಂಕರ ಹಾಗೂ ನಮ್ಮ ಒಳಗಿರುವ ಅಂತರ ವೈರಿಗಳು ಯಾರಿದ್ದಾರೋ ಆ ಒಳಗಿನ ವೈರಿಗಳು ಕಾಮಕ್ರೋಧ ಲೋಭ ಮೋಹ ಮಾತ್ಸರ್ಯಗಳನ್ನುವ ಷಡ್ ವೈರಿಗಳು ಆ ವೈರಿಗಳಿಗೆ ಭಯಂಕರರಾಗಿ ನಮ್ಮ ಒಳಗಿನ ವೈರಿಗಳ ಸಂಹಾರ ಮಾಡಲಿಕ್ಕೆ ಆ ವಾಯುದೇವರ ರೂಪವಾದ ಹನುಮಂತ ದೇವರು ಅವರು ಅನುಗ್ರಹ ಮಾಡಿದರೆ ಒಳಗಿನ ಶತ್ರುಗಳನ್ನು ನಾವು ಸಂಹಾರ ಮಾಡಬಹುದು. ಅದಕ್ಕೆ ರಾಮದೇವರು ಬಿಟ್ಟ ಬಾಣ ವಾಯುದೇವರನ್ನು ಬಾಣ ನಮಗೆ ಬೇಕಾಗಿದೆ. ಅಂತಹ ಸತ್ಪಕ್ಷಪಾದಿಯಾದಂತಹ ಆ ಸಜ್ಜನರ ಪಕ್ಷದಲ್ಲಿರುವಂತಹ ವಾಯುದೇವರು ಹನುಮಂತ ದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಅವರ ಪ್ರಾರ್ಥನೆಯನ್ನು ಮಾಡಿದಂತಾಗತ್ತೆ. ಸೊ ವಾಯುದೇವರ ಮೂಲಕವಾಗಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿದಂತಾಗತ್ತೆ. ಅಂತಹ ಒಂದು ವಿಶೇಷವಾದ ಅಂಶ ಕೂಡ ಈ ಪದ್ಯದಲ್ಲಿ ಅಡಗಿದೆ. ಅದಾದ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ 15ನೇ ಪದ್ಯ ನೋಡೋಣ. ಗೋಭಿ ಸಮಾನಂತ ರೂಪಸೀತ ಅನ್ನೋದು, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಕಾಯನವಾದ ಮನಸ್ಸಿಗೆ ಇರುವ ಬುದ್ಧಾತ್ಮನವಾದ ಸುಖಾವಂ ಕರೋಮಿ ಇತ್ಯಸ್ತ ಕಲಂ ಪರಸ್ಮೈ ನಾರಾಯಣಾಯ ಸಂಪ್ರಾಶಿಕ್ಷಣಾರ್ಥ ಹರೇ ಶ್ರೀನಿವಾಸ.